ಆಮ್ನಾಸ್ಮೇನ ತದಾ ನಿರಸ್ತಪುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾನೇತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಸ್ತಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತನ್ಮಹಾಂತಂ ದೇಹದೇಹಿ ಅವಿಭಾಗೋಯಂ ಅವಿವೇಕಕೃತ ಪುರ ಜಾತಿವ್ಯಕ್ತಿ ವಿಭಾಗೋಯಂ ಯಥಾವಸ್ತುನಿ ಕಲ್ಪಿತಃ ಅದಾಗಬೇಕು. ನವಕೋಟ್ಯಸ್ತು ದೇವಾನ ಭಿನ್ನ ದೇಹಿನ ದೇಹೇನ ದೇಹಿನೋ ರಾಜನ್ ದೇಹಾ ದೇಹೋ ಅಭಿಜಾಯತೆ ಬೀಜಾದೇವ ಯಥಾ ಬೀಜಂ ದೇಹ್ಯರ್ಥ ಇವ ಶಾಶ್ವತಃ. ಅದನ್ನು ಹೇಳ್ತಿದ್ರು. ಬೀಜಾತ್ ಮನಸಾದಿ ಲಕ್ಷಣಾತ್ ಅದೆಲ್ಲ ಆಗಿತ್ತು. ಅಥಾತೋ ರೇತದ ಸೃಷ್ಟಿ ಇತಿ ಶ್ರುತೇಹೇ ಅನವಸ್ಥೆಗಿಲ್ಲ ಮೂಲ ಕಾರ್ಯಶ್ಚ ಪ್ರಕೃತ್ಯಾತ್ಮಕತ್ವಾತ್ ನಚೈವಂ ಅನವಸ್ಥಾ ಅಂತ ಹೇಳಿದರು. ತಥಾ ಪಿತೃ ಮಾತೃ ವಿಕಾರ ಶುಕ್ರ ಶೋಣಿತ ಸಂಬಂಧೆ ಕಲೀಲಾದಿಲಕ್ಷಣಂ ಕಾರ್ಯಂ ಅಭಿಮಾನಿ ಜೀವೇನ ಸಹ ಜಾಯತೆ. ಯಾಕೆ ಗರ್ಭ ಯಾಕೆ ಶುರುವಾಗುತ್ತೆ ಅವನಿಗೀಗ? ರೇತಸ್ಸರಿಂದ ಸೃಷ್ಟಿ ಶುರುವಾಯಿತು. ನಿಧಾನವಾಗಿ ಕಲೀಲಾದಿಲಕ್ಷಣದಲ್ಲಿ ಬೆಳೀತಾ ಹೋಯಿತು. ಅಲ್ಲಿ ಒಳ ದೇಹನೂ ಇದೆ, ಜೀವನೂ ಇದೆ. ಬರೀ ದೇಹ ಇದ್ದರೆ ಬ್ಲಡ್, ಅದು ಬರೀ ಜೀವ ಇದ್ದರೆ ಆಶ್ರಯನೇ ಇಲ್ಲ, ಅಧಿಷ್ಠಾನ ಬೇಕು. ಎರಡು ಸೇರಿ ಬೆಳೀತಾ ಇದೆ. ಜೀವ ಕೂತಿದ್ದಾನೆ, ದೇಹ ಬೆಳೀತಾ ಇದೆ. ಅದೇ ರೀತಿ ಸಹಜ. ತಸ್ಮಾತ್ ಪರಿಣತಾವಯವ ಸ್ತ್ರೀ ಪುರುಷ ಭೂತಾತ್ ರೇತಾದಿ ಕ್ರಮೇಣ ಕಾರ್ಯಾಂತರಂ ಜಾಯತೆ ಇತಿ. ಅನೇನ ಕ್ರಮೇಣ ಭಗವಾನ್ ಭೂತೈ ಸೃಷ್ಟಿಂ ಕರೋತಿ. ಆ್ಯಕ್ಚುಲಿ ಬಾಳಿಸ್ತಿರೋದೆಲ್ಲ ದೇವರೇ. ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೊರತು ಪ್ರತಿ ಸತ್ತಿರುವ ಜನ್ಮಾದ್ಯ ಸಹಿತ ಅವನಿಂದನೇ ಆಗಬೇಕು. ಸ್ಥಿತಿ ಸಂಹಾರ ಇವರೇವ ಮುಖ್ಯಂ. ಅದೇ ರೀತಿಯೇ ಸ್ಥಿತಿ ಇದೆ ಅಂತ ತಿಳ್ಕೊಬೋಣ. ತಂದೆ ಕಾಪಾಡ್ತಾನೆ, ತಂದೆ ಕಾಪಾಡ್ತಾನಲ್ಲ, ತಂದೆಯೊಳಗಿದ್ದು ಅನ್ನಾದಿಗಳು ಕೊಟ್ಟು ಕಾಪಾಡ್ತಾನೆ. ಸಂಹಾರ ಮಾಡ್ತಾನೆ, ಸಂಹಾರ ಮಾಡಬೇಕಾದ್ರೂ ಕೂಡ ಏನು ಮಾಡ್ತಾನೆ, ಅವರೊಳಗಿದ್ದು ಯಮದೇವರೊಳಗಿದ್ದು ಸಂಹಾರವನ್ನು ಮಾಡ್ತಾನೆ, ತಾನೇ ಒಳಗಿದ್ದು ಮಾಡ್ತಾನೆ. ಆದ್ದರಿಂದ ಪ್ರತಿಯೊಂದು ಕೆಲಸವೂ ಕೂಡ ಅವನಿಂದನೇ ಆಗೋದು. ಸಂಹಾರ ಎರಡು ರೀತಿ. ಒಂದು ಇಂಡಿವಿಜುವಲಾಗಿ ಕೊಲ್ಲೋದು, ಮಾಸಲ್ಲಿ ಕೊಲ್ಲೋದು, ಪ್ರಳಯ ಕಾಲ ಎಲ್ಲರನ್ನೂ ಕೊಲ್ಲೋದು. ಮೂರ್ನಾಲ್ಕು ಟೈಪ್ ಇದೆ. ಒಬ್ಬನೇ ತಪ್ಪಾಡಿದ್ರೆ ಡಿಸ್ಮಿಸ್ ಮಾಡಿ ಹಾಕ್ಬಿಟ್ರೆ, ಒಬ್ಬನೇ ಅದೇನು ಇದಿಲ್ಲ. ಆಮೇಲೆ ಏನಾಯ್ತು, ಯಾವುದೋ ಕಾರಣ ಬಂತು, ಕಳೆದು ಹೋಯ್ತಲ್ಲ, ಎಂಟೆ ಸ್ಕೂಲಿಗೆ ರೆಕಗ್ನಿಷನ್ ತೆಗೆದುಬಿಟ್ರೆ ಸ್ಕೂಲೇ ಮುಚ್ಚೋಯ್ತು. ಆ ರೀತಿ ಮಾಡಿ ದೇವರಿಗೆ ಸಂಹಾರ ಮಾಡೋ ಶಕ್ತಿ ಸರ್ಕಾರ ಮಾಡುತ್ತೆ ವ್ಯವಸ್ಥೆನ. ಸರ್ಕಾರ ಭಗವಂತನ ಪ್ರತಿನಿಧಿ ಅಷ್ಟೇ. ಹಿಂಸೆ, ಎಂಥ ಹಿಂಸೆ ಅದು, ಎಂಥ ಹಿಂಸೆ, ಕಲ್ಪಾವಸಾನೇಚ ಹೇಳಿಬಿಟ್ಟಿದ್ದಾರೆ. ಅಂಥ ಹಿಂಸೆ ಬೇಕಾಗುತ್ತೆ. ತುಂಬ ವಯಸ್ಸಾದವನು ಸತ್ರ ಸಾಕುವಂತನಲ್ಲ ಹಾಗೆ, ತುಂಬ ವಯಸ್ಸಾದ ಸತ್ರ ಸಾಕಪ್ಪ ಅಂತ. ಅದು ಹಿಂಸೆನೋ ಅಲ್ವಾ? ಅದೀಗ ಬದುಕದ ಹಿಂಸೆ, ಸಾಯದೆ ಒಳ್ಳೆಯದು. ಗೊತ್ತಾಯ್ತಾ? ನೋಡಿದವ್ರಿಗೂ ಅಷ್ಟೇ, ಸತ್ಯ ಸತ್ ಪುಣ್ಯ ಮಾಡ್ಕೊಂಡು ಅಂತ ಅಷ್ಟು ಸ್ಥಿತಿ ಬಂದುಬಿಟ್ಟಿರ್ತಾನೆ. ನೋಡೋಕ್ಕೆ ಸಾಧ್ಯ ಅದು. ಯಾರೋ ಯಾರ ಸತ್ತಂತ ಪಾಪ, ಭಾರಿ ಪಾಪ ಮಾಡಿ ಸತ್ತ ವ್ಯಕ್ತಿ, ದುರ್ವಾಸನೆ ಮಯ ಮನೆಗೆ ಒದ್ದ ಹತ್ರ ಔಷಧಿ ಕೊಡೋಕ್ಕೆ ಯಾರು ಹತ್ರ ಹೋಗಕ್ಕೆ ಸಾಧ್ಯ, ಔಷಧಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂಥ ವಾಸನೆ ಪಾಪ. ಅದು ಎಷ್ಟು ಹಿಂಸೆ ಆಗ, ಅವನಿಗೂ ಹಿಂಸೆ, ಇವರಿಗೂ ಹಿಂಸೆ. ಭಾರಿ ಯಾವುದೋ ಜನ್ಮದಿರ್ಬೋದು, ಈ ಜನ್ಮದಿರ್ಬೋದು, ಆ ವಿಷಯ ಬಿಟ್ಬಿಡಿ. ಅಷ್ಟು ಹಿಂಸೆ. ಕೊನೆಗೆ ಸತ್ ಮೇಲೆ ಬಾಡಿ ಮೇಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಾರಿ ದೂರದಿಂದ ಕೋಲುಗಳು ಇಟ್ಬಿಟ್ಟು ಇದನ್ನು ಮಾಡಿ ಅದು ದಗ್ಗೊಂಡು ತೊಗೊಳೋದು. ಕೊನೆಗೆ ಹತ್ರ ಹೋಗೋಕ್ಕಾಗೋದಿಲ್ಲ. ಅದು ಎಷ್ಟು ಹಿಂಸೆ, ಅವನಿಗೆ ಎಷ್ಟು ಇಷ್ಟು ಹಿಂಸೆ ಹಿಂಸೆ. ಬದುಕಿದ್ರೆ ದೇವ್ರ ಹುಳ ಆಗಿಬಿಡುತ್ತೆ ಎಷ್ಟೋ ಸಲ, ಕ್ರಿಮಿಗಳಾಗಿಬಿಡುತ್ತೆ. ಸಿಂಧ ಹಿಂಸೆ, ಔಷಧಿ ಕೊಟ್ಟರೆ ಹಿಂಸೆ, ಕೊಡದೆ ಹೋದರೆ ಉಳಿದವ್ರಿಗೆ ಹಿಂಸೆ. ಅಂಥ ಭಯಾನಕವಾದದ್ದು. ಅನುಭವದಲ್ಲಿ ಕೊಡ್ತಾರೆ, ಯಾಕೆ ಅನುಭವ ಆಗ್ಲಿಕ್ಕೆ ನರಕ ಅನುಭವ ಆಗೋ ನರಕಕ್ಕೆ ಯಾಕೆ ಹಾಕ್ಬೇಕು? ಹೋಗ್ತಾನೆ, ಪನಿಷ್ಮೆಂಟ್ ಗೊತ್ತಾಗೋದು, ಪನಿಷ್ಮೆಂಟ್ ಯಾಕೆ ಕೊಡ್ತಾರೆ? ಅದಕ್ಕೇನೆ ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ಕೇಳಿ. ಅನುಭವ ಆಗಲಿ ಅಂತಲೇ ಕೊಡೋದು ಹಿಂಸೆನ. ಬೆಳಗ್ಗೆ ಹ್ಯಾಂಗೆ ಮಾಡಬೇಕಾಗಿತ್ತು, ಸಾಯಂಕಾಲ ಜ್ವರ ಬರುತ್ತೆ ಅವನಿಗೆ, ಗೊತ್ತಾಯ್ತಾ? ಮಾಡೋದಿಲ್ಲ, ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಯಾತಕ್ಕೆ? ಅವನು ಅತಿ ಎಚ್ಚರ ಇರಬೇಕಾದ್ರೆ ಕಂಪ್ಲೀಟ್ ಆರೋಗ್ಯ ಪೂರ್ತಿ ಇರಬೇಕು ಅವನಿಗೆ, ನೆಗಡಿ ಕೆಮ್ಮು ಕೂಡ ಇರಬಾರ್ದು. ಹಿಂಸೆ ಅನುಭವಿಸ್ತಾ ಇರಬೇಕು ಅಂತ ಅರ್ಥ. ಇವ್ದು ಕೋಮಾದಲ್ಲಿ ತಕ್ಕೊತಾ ಕೊಟ್ಟರೆ ಎಲ್ಲ ಸುಖವಾಗಿ ಕೊಂಡು ಹಾಕ್ಬೋದು. ಕೋಮಾದಲ್ಲಿ ತಕ್ಕ ಏನು ಅನುಭವ ಬಂದಾಗಾಯ್ತು ಅವನಿಗೆ? ಅದಲ್ಲ, ಅದಕ್ಕೆ ಅನುಭವ ಆಗುತ್ತೆ ಅಂತ ಕೇಳಿ. ಅನುಭವ ಆಗಲಿಕ್ಕೇನೆ ಕೊಡ್ತಿರೋ ಅನಪೇಕ್ಷ ಇತಿ. ಅಥಾಸ್ಮಾತ್ ಸರ್ಜನಾತ್ ಮುಂದೆ ಅನೇನ ಕ್ರಮೇಣ ಸಿ ಸಂಹಾರಯೋರೇವ ಮುಖ್ಯಂ ತತ್ತತ ದೃಷ್ಟೇಶ್ವರೇಚ್ಛಾ ವಶಾದಿತಿ ಗ್ರಾಹ್ಯಂ. ಅಥಾತೋ ರೇತ ಸೃಷ್ಟಿ ಮುಂದೆ ಹೇಳ್ತಾರೆ. ಎಲ್ಲವೂ ಕೂಡ ತಸ್ಮಾತ್ ಸರ್ವಾಣಿ ಕಾರ್ಯಾಣಿ ಕಾನಿಸಿತ್. ಆಮೇಲೆ ಏನೇನಿದೆ, ಕಾನಿಸಿತ್ ಆಹತ್ಯಾತ್ಮನ ನಾರಾಯಣಾಯನಾನಿ ಕಾನಿಸಿತ್ ಪರಂಪರೆಯ ತದಧೀನಾನಿ. ಹೇಗೆ ಹೇಳ್ತಾರೆ ನೋಡಿ, ಕದಾ ಕಾನಿಸಿತ್ ಆಹತ್ಯ ಆತ್ಮನ ನಾರಾಯಣ. ಕೆಲವ್ರ ಮೂಲಕ ದೇವರು ಮಾಡಿಸ್ತಾನೆ, ಕೆಲವನ್ನ ತಾನೇ ಮಾಡಿಸ್ತಾನೆ, ಕೆಲವು ಗುಂಪು ಗುಂಪಾಗಿ ಮಾಡಿಸ್ತಾನೆ. ಬಟ್ ಏನೇ ಮಾಡಿದ್ರು ಕಂಟ್ರೋಲ್ ಯಾರ್ದದು? ದೇವರದೇನೆ. ಮತ್ತು ಒಳ ನಿಂತು ಮಾಡಿಸೋದು ಅವನೇ. ತತ್ರಾಪಿ ವಿಶೇಷ ಸಸ್ತು ಪ್ರಮಾಣಾದ ಅವಗಂತವ್ಯ. ಅದು ಹೇಗೆ ಅಂತ ಕೇಳಿದ್ರೆ, ಪ್ರಮಾಣಗಳು ನೋಡಿ ತಿಳ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಯಾವ್ಯಾವುದು ಅಂದರೆ, ನಾರಾಯಣಾಯನ ದೇವಾ ಋಷ್ಯಾಜ್ಯ ತತ್ಪರಾಯಣಾ பிரம்மாத்யா கேச்சனை வம்சுகு சித்தோ யோக்கியம் சுகம் லபேத். கிரோர் டைரக்ட் தேவர் கண்ட்ரோலில் வர்த்தார். நாராயணாயனா தேவாக ருஷ்யாத்யாக தத்பராயணாக. ருஷ்யாதி சொல்ப கடை லிங்க் கடிமை ஆயிட்டாங்களே. பிரம்மாத்யாக கேச்சன ஏவம் சுகு சித்தோ யோக்கியம் சுகம் லபே. பிரம்மாதிகளெல்லாம் டைரக்ட் டைரக்ட் மாடிஸ்தார். தேவரிந்த டைரக்டாக கண்ட்ரோல் மாத்தான் அவரன்னு கேவல த்ரூ மாத்தான் அஷ்டே. அத்தாப்பி கியந்த இத்தீயம் ஆசங்கா ಈ ವ್ಯವಸ್ಥೆ ಎಷ್ಟಿದೆ ದೇವತೆಗಳದು ಅಂದರೆ ಮುಂದೆ ಹೇಳ್ತಾನೆ. ನವಕೋಟ್ಯಸ್ತು ದೇವಾನಾಂ ಋಷೀಣಾಂ ಶತಕೋಟಯ ನಾರಾಯಣಾಯ ಸರ್ವೇ ಏಕೇಚಿತ್ ತತ್ಪರಾಯಣಃ ಇತಿ ಏತದ್ ವಾಕ್ಯದ್ವಯಂ ಸರ್ವಸ್ಯ ನಾರಾಯಣಾಶ್ರಯತ್ವೇನ ವಕ್ತವ್ಯತ್ವಾತ್. ನವಕೋಟಿ ದೇವತೆಗಳು, ಶತಕೋಟಿ ಋಷಿಗಳು, ಗೊತ್ತಾಯ್ತಾ? ಶತಕೋಟಿ ಋಷಿಗಳಲ್ಲೂ ಕೂಡ ನೂರು ಪ್ರಧಾನ. ಶತಕೋಟಿ ಋಷಿಗಳೇ ನೂರು ಪ್ರಧಾನ. ಅದೇ ನವಕೋಟಿ ದೇವತೆಗಳಲ್ಲೂ ಕೂಡ ಮೂವತ್ಮೂರು ಜನ ಅಷ್ಟೇ. ಅದರ ಕೊನೆಯ ಮೂರು, ಕೊನೆಗೆ ಒಬ್ಬ ನಾರಾಯಣ. ಅದೇ ರೀತಿಯೇ ಋಷಿಗಳು ಕೂಡ ಪ್ರಧಾನರಾಗಿ ನೂರು ಜನ. ವಿಜಯದಾಸ ಸುಡಾದಿಯೊಳಗೆ ದೇವರು ನಾವೆಲ್ಲ ಹೇಳ್ತೀವಿ, ನೂರು ಋಷಿಗಳ ಹೆಸರು ಹೇಳ್ತಾರೆ, ನೂರು ರಾಜರ ಹೆಸರು, ನೂರು ಮರುತ್ತಗಳ ಹೆಸರು. ಅದು ಭಾರಿ ಅಪೂರ್ವದು. ಒಂದು ಕಡೆ ಸಿಗೋದು ಭಾರಿ ಕಷ್ಟ. ಅವೆಲ್ಲ ಕೂಡ ನೂರು ಋಷಿಗಳ ಹೆಸರನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ನೂರು ರಾಜರುಗಳು ಹೇಳ್ತಾರೆ. ನೂರು ರಾಜರ ಬಾಯಿಲಿ ಒಂದು ಅಭ್ಯಾಸ ಆಗಿರುತ್ತೆ. ಅವರೊಬ್ಬರೇ ಡೀಟೇಲ್ಸ್ ಕೊಟ್ಟವರು. ರಾಜರ ಹೆಸರು ತಾರತಮ್ಯದಲ್ಲಿ ಹೇಳಬೇಕಾದ್ರೆ ರಾಜರ ಹೆಸರನ್ನು ಸುಡಾದಿಯೇ ಮಾಡಿಬಿಟ್ಟಿದ್ದಾರೆ. ಭಾಳ ಆಶ್ಚರ್ಯ ಅದೆಲ್ಲ ಕೂಡ. ತಾರತಮ್ಯ ಕ್ರಮದಲ್ಲಿ ಚಿಂತನೆಗೆ ಭಾಳ ತುಂಬ ಉಪಯೋಗ ಮಾಡಿದ್ದಾರೆ. ಅದರ ಇದ್ರ ಬೇಸಿಸ್ ಅದಕ್ಕೆ ನೂರು ಕೋಟಿ ಋಷಿ ಯಾರು ಸ್ಮರಣೆ ಮಾಡೋಕ್ಕಾಗತ್ತೆ? ಕೊನೆ ಜಸ್ಟ್ ನೂರು ತೊಗೊಂಡು ನೂರು ಕೋಟಿ ಒಬ್ಬ ಕೋಟಿಗೆ ಒಬ್ಬರು ತೊಗೊಂಡಾಗೈತೆ ಅಷ್ಟೇ. ಇಲ್ಲಿ ವಕ್ತವ್ಯತ್ವ ಮುಕ್ತಾನಾಮ ಬಿಸಿದ್ಧಾನಾಂ ನಾರಾಯಣ ಪರಾಯಣ ಇತ್ಯಾದೋ ನೌದಾಹೃತಂ. ಇದೆಲ್ಲ ಬೇರೆ ಕಡೆ ಸಿಗೋದ್ರಿಂದ ಇಲ್ಲಿ ಉದಾಹರಣೆ ಮಾಡಿಲ್ಲ, ಬೇರೆ ಕಡೆ ತಿಳ್ಕೊಡಿ ಅಂತ ಹೇಳಿಬಿಟ್ರು. ಉಭಯತ್ರಾಪಿ ಇದಮೇವ ಪ್ರಮಾಣ ಮಿತಿ ಸಂತೋಷ್ಟವ್ಯಂ. ಎರಡಕ್ಕೂ ಇದೇ ಪ್ರಮಾಣ, ಆದ್ದರಿಂದ ಹೆಚ್ಚಳೋದಿಲ್ಲ ಅಂತ ಹೇಳಿದರು. ನಾನು ದೇಹ ನಾಶವತ್ ದೇಹಿ ನಾಶೇ ಪುರುಷಾರ್ಥ ಅನುಪಪತ್ತಿ ಅತ್ರಾಹ ದೇಹೇ. ದೇಹನಾಶ ದೇಹಿ ನಾಶ ಎರಡಿದೆ. ದೇಹನಾಶ ಒಪ್ಕೊಂಡ್ಬಿಡೋಣ. ದೇಹನು ನಾಶ ಆಗೋದಾದ್ರೆ ಪುರುಷಾರ್ಥ ಯಾರಿಗೆ ಅಂತ ಕೇಳಿದರೆ ದೇಹಿ ನಾಶ ಇಲ್ಲ ಅಂತ ಹೇಳ್ತಾರೆ. ದೇಹೇಶಿ ದೇಹ ದೇಹಿನೋರ್ ಮಧ್ಯೆ ದೇಹಿ ಶಾಶ್ವತಃ ಜೀವನಿತ್ಯ ಅಭಿಮಾನ ಮಂತರೇಣ ಜನ್ಮನಾಶರಹಿತತೆಯ ಕಾಲತ್ರಯೇಪಿ ಏಕ ಪ್ರಕಾರ. ಜೀವ ಕಾಲತ್ರಯದಲ್ಲೂ ಇರ್ತಾರೆ. ಕಥಮಿವ ಅರ್ಥ ಇವ ಮೋಕ್ಷ ಲಕ್ಷಣ ಪುರುಷಾರ್ಥ ಇವ. ಮೋಕ್ಷ ಹೇಗೆ ನಿತ್ಯನೋ ಮೋಕ್ಷ ಪಡಿತಕ್ಕಂಥ ಜೀವನು ನಿತ್ಯ ಹಾಗೆ. ಶಬ್ದಾರ್ಥ ಇವ ವಾ ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಹೇಗೋ ಹಾಗೆ. ಇನ್ನೊಂದು ದೃಷ್ಟಾಂತ ಕೊಟ್ಟರು. ಸ್ವಾಗರ್ಥ ಸಂಪೂರ್ಣ ಶಬ್ದಕ್ಕೂ ಅರ್ಥಕ್ಕೂ ಲಿಂಕ್ ಹೇಗೋ ಜೀವನಿಗೂ ಪುರುಷಾರ್ಥಕ್ಕೂ ಲಿಂಕ್ ಇದೆ. ತರ್ಹಿ ಬ್ರಹ್ಮ ಸಾಮ್ಯ ಮಾಯಾತಂ. ಹಾಗಿದ್ರೆ ದೇವರೊಂದಿಗೆ ಸಮನ ಆಗಿಬಿಟ್ಟನಲ್ಲ ಅಂತ ಕೇಳಿದರೆ ಇಲ್ಲ, ಇದವೇ ಉತ್ತರ. ದೇಹಿ ಅರ್ಥ ಜೀವಾಖ್ಯ ಪದಾರ್ಥ ಶಾಶ್ವತ ಇವ ನಿತ್ಯ ಇವ. ದೇವರಿಗೆ ದೇಹನು ನಿತ್ಯ ಅವನು ನಿತ್ಯ. ಜೀವರಿಗೆ ದೇಹ ಹೊರಗಿನ ದೇಹ ನಿತ್ಯ ಅಲ್ಲ. ಒಳಗಿನ ಧೂಪ ಮಾತ್ರ ನಿತ್ಯ ಆದರೆ ಸಾಮ್ಯ ಬರಲಿಲ್ಲ, ಪೂರ್ಣತ್ವ ಬರಲಿಲ್ಲ. ಸೊ ಇಬ್ಬರು ನಿತ್ಯ ಆದರೆ ಇದೇ ತುಂಬ ಜನ ಪ್ರಶ್ನೆ ಕೇಳೋದು. ಜೀವರು ನಿತ್ಯ ಅಂತೀರಿ, ದೇವರು ನಿತ್ಯ ಅಂತೀರಿ, ಮತ್ತು ದೇವರು ನಮಗೇನು ವ್ಯತ್ಯಾಸ ಅಂತ ಕೇಳಿದರೆ? ಆದರೆ ದೇವರ ನಿತ್ಯತ್ವ ಅಂಬುದು ಅಬ್ಸಲ್ಯೂಟ್. ಅದು ಜೀವನದ ಹಾಗಲ್ಲ. ಸ್ವರೂಪ ದೇಹ ಮಾತ್ರ ನಿತ್ಯ, ಉಳಿದ ದೇಹಗಳೇನಾಗುತ್ತೆ? ಬರೋದು ಹೋಗೋದು ಆಗ್ತಾ ಇರುತ್ತೆ. ದೇವರಿಗೆ ಅಲ್ಲ, ಎಲ್ಲ ರೂಪಗಳು ಅನಂತಾನಂತ ರೂಪಗಳು ಏನವು? ಅನಾದಿ ಮತ್ತು ನಿತ್ಯ, ಅನಾದಿ ಮತ್ತು ನಿತ್ಯ ಮತ್ತು ಪರಿಪೂರ್ಣ. ಇದು ಬೇರೆ ಇಲ್ಲ ಅಂದರೆ ಸಾಮ್ಯ ಬರಲಿಲ್ಲ ಅಂತೇಳಿ. ಉದಾಹರಣೆಗೆ ಅಟೆಂಡರು ವರ್ಕ್ ಗೌರ್ಮೆಂಟ್ ಸರ್ವೆಂಟು, ಕ್ಲಾಸ್ ಒನ್ ಆಫೀಸರು ಗೌರ್ಮೆಂಟ್ ಸರ್ವೆಂಟು, ಸಾಮ್ಯ ಬಂತ? ಏ ನಿಯಮೇ ನಿಯಮಾಕಭ ಬಂತ ಇಲ್ಲ? ಈಗ ಇಬ್ಬರು ಗೌರ್ಮೆಂಟ್ ಸರ್ವ್ ಅಂತಾದರೂ ಕೂಡ ಅವ್ರು ನಿಯಾಮಕ ನಿಯಮೇ ಅವನು. ಅದೇ ರೀತಿ ಇಬ್ಬರು ನಿತ್ಯರಾದರೂ ಕೂಡ ದೇವರು ಸರ್ವ ನಿಯಾಮಕ, ಇವರು ಸರ್ವತ್ರ ಸರ್ವದಾ ನಿಯಮೇರೆ ದೇವರಿಗೆ. ದೋಷ ನಿತ್ಯತ್ವ ಮಾತ್ರದಿಂದಾಗಲಿ ಚೇತನತ್ವ ಮಾತ್ರದಿಂದಾಗಲಿ ಏನು ಬರೋದಿಲ್ಲ, ಸಾಮ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಋಣ ಇರೋದಿಲ್ಲ, ಒಂದು ಜನರಲ್ಲಾಗಿ ಒಂದಿರುತ್ತೆ, ಜನರಲ್ಲಾಗಿ ಒಂದಿರುತ್ತೆ. ಉದಾಹರಣೆಗೆ ನಾವು ಇವತ್ತು ಪಾಠ ಕೇಳ್ತೀವಿ ಮುಂದಬೇಕು ಅಷ್ಟೇ. ಆದರೆ ಪಾಠಕ್ಕೆ ಬೇಸಿಸ್ ಎಲ್ಲಿಂದ ಬಂತೀಗ? ಅವ್ರ ಪಾಠ ಕೇಳಿದ್ರು, ಅವ್ರ ಪಾಠ ಅವ್ರ ಪಾಠ ಅವ್ರು ದೊಡ್ಡ ರಿಂಕ್ ಇದೆ, ಗೊತ್ತಾಯ್ತಾ? ಮತ್ತು ಅವ್ರು ಇನ್ನೊಬ್ಬರಿಂದ ಪಾಠ ಕೇಳಿರ್ತಾರೆ, ಮತ್ತೆ ಒಬ್ಬರಿಂದನೇ ಯಾರು ಪಾಠ ಓದೋದಿಲ್ಲ. ಪ್ರೈಮರಿ ಸ್ಕೂಲಿಂದ ಇವತ್ತು ಕೂಡ ಒಂದೇ ಒಬ್ಬ ಮೇಷ್ಟ್ರಿಂದ ಯಾರೂ ಕ್ವಾಲಿಫಿಕೇಷನ್ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಳಿದಿರ್ತಾರೆ, ಅವ್ರಿಗೆ ಹೇಳಿದ್ರೆ ಲೋಡ್ ಸ್ಟ್ರೀಮ್ ಶುರುವಾಗ್ಬಿಡುತ್ತೆ. ಆ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗಲೇಬೇಕದು, ಗೊತ್ತಾಯ್ತಾ? ಆ ಪುಣ್ಯ ಮತ್ತು ಗ್ರಂಥ ಬರೆದವ್ರು ಇರ್ತಾರೆ, ಪಾಠ ಮಾಡಿರೋದಿಲ್ಲ, ಗ್ರಂಥ ನೋಡಿ ಅವ್ರ ಪುಣ್ಯ ಮತ್ತೆ ಬರುತ್ತೆ ಅವ್ರಿಗೆ, ಮತ್ತೆ ತಿಳಿತಿಲ್ಲ. ಹೀಗಾಗಿ ಬೇಸ್ ಒಟ್ಟು ಸೇರಿಬಿಟ್ರೆ ಮತ್ತು ದೇವರಿಗೆ ಎಲ್ಲ ಬರೋದು, ಬ್ರಹ್ಮದೇವರಿಗೆ ವಾಯುದೇವರಿಗೆ ದೇವರಿಗೆ ಅವರಿಗೆ ಗ್ರಂಥ ದಾನ ಕೊಟ್ಟು ಪ್ರಿಂಟ್ ಮಾಡಿದವನು ಇರ್ತಾನೆ, ಬೈಂಡ್ ಮಾಡಿದವನು ಇರ್ತಾನೆ, ಗೊತ್ತಾಯ್ತಾ? ಬೈಂಡ್ ಮಾಡಿದವನು ಇರ್ತಾನೆ. ಅದು ಡೆಲಿವರಿ ತರ್ಕೊಟ್ರೆ ಇರ್ತಾರೆ, ಕೊನೆಗೆ ರಿಕ್ಷಾದಲ್ಲಿ ಹಾಕ್ಕೊಂಡ್ಬರ್ತಾರೆ. ರಿಕ್ಷಾದಲ್ಲಿ ಒಂದು ಚೂರು ಪುಟ್ಟೆ ಹೋಗೋದು ಬಿಡೋದಿಲ್ಲ, ತಿಳಿತಾ? ಅದು ಒಬ್ಬರಿಗೆ ಕೊಟ್ಟರೆ ಶತಕೋಟಿಗೆ ಏನು ಕೊಡ್ತಾರೆ? ಇರೋ ಇಪ್ಪತ್ತು ಜನ ಕೊಡ, ಹದಿನೆಂಟು ಜನ ಕೊಡ್ಬೇಕು, ಹದಿನೆಂಟು ಜನ ಕೊಡೋದು ನಾವು. ಹದಿನೆಂಟು ಜನ ಕೊಡೋ ನೂರಾರು ಕಾರಣ ಹೇಳ್ತಾರೆ, ಹದಿನೆಂಟು ಕೊಟ್ಟರೆ ಮುಂದೆ ಹೋಗ್ತಾರೆ, ನೂರಾರು ಕಾರಣ ಕೊಡ್ತಾರೆ, ಯಾಕೆ ಕೊಡೋದಿಲ್ಲ ಅಂತ ಬರ್ತೋಗುತ್ತೆ. ಅದರಿಂದ ಹಾಗೆಲ್ಲ ಸಾಧ್ಯ ಇಲ್ಲ, ಅದಕ್ಕೆ ಅನುಸಂಧಾನ ಇರಬೇಕು. ಗುರು ಪಿತೃಗಳು ಎಷ್ಟಿದ್ದಾರೆ ನಮಗೆ ತಗೊಂಡ್ರೆ ತಗೊಂಡ್ರೆ ಯೋ ಅನಾದಿ ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಮೂರು ಜನಕ್ಕೆ ಮಾತ್ರ ಮಾಡಿಬಿಟ್ಟಿದ್ದಾರೆ, ಬರೀ ಮೂರೇ ಜನ ಪಿತೃ ಪಿತಾಭ ಪ್ರಪಿತ ಮೂರೇ ಜನ ಅಷ್ಟು ಮಾಡೋದಕ್ಕೆ ಬಿಟ್ಟಿದ್ದಾರೆ. ಎಷ್ಟು ಜನ ಮಾಡ್ತಾರೆ ಪಾಪ ಮಾಡೋದಿಲ್ಲ. ದೇಹ್ಯರ್ಥ ಜೀವಾಖ್ಯ ಯದರ್ಥ ಶಾಶ್ವತ ಇವ ನಿತ್ಯ ಇವ ದ್ರವ್ಯಂ ಕರ್ಮಚ ಕಾಲಶ್ಚ ಇತ್ಯಾದೇಹೇ ಜೀವ ನಿತ್ಯತ್ವಶಾಸಿ ನಾರಾಯಣಾಧೀನತ್ವೇನ ಉಪಚರಿತತ್ವಾತ್ ಹರೇ ದೇವ ನಿರುಪಚರಿತ ನಿತ್ಯತ್ವಂ. ಆದ್ದರಿಂದ ನಿರುಪಚರಿತ ನಿತ್ಯತ್ವ ಅಂದ್ರೇನು? ಅಬ್ಸಲ್ಯೂಟ್ ಅಂತ ಅರ್ಥ. ಉಳಿದವರಿಗೆಲ್ಲ ಸೆಕೆಂಡರಿ ಸೆನ್ಸ್ನಲ್ಲಿ ನಿತ್ಯತ್ವ ಅಥವಾ ಸ್ಥಯೋ ಇಂದ ಸಿಂಪಲ್ ಆಗಿದೆ. ಮಹಾಲಕ್ಷ್ಮಿ ನಿತ್ಯಮುಕ್ತರು, ನಾರಾಯಣ ನಿತ್ಯಮುಕ್ತ, ಸಾಮ್ಯ ಬಂತ. ನಿತ್ಯಮುಕ್ತದ್ದಿದ್ರು ಕೂಡ ಏನಿಲ್ಲ, ಸ್ವತಂತ್ರ ಅಸ್ವತಃ ಮುದೋಯ್ತಲ್ಲಿ. ಸೊ ಒಂದು ಕಾರಣ ಸಾಕುತ್ತೆ ಬೇರೆ ಮಾಡೋಕ್ಕೋಸ್ಕರ. ಇಲ್ಲಿದೆ ಈಗ ಅಥ ಸ್ಥಯೋರ್ನ ಸಾಮ್ಯ ಮಿತ್ಯರ್ಥ. ಅದೇ ಹೇಳಿದ್ದು, ಅದಕ್ಕೇನೆ ನಿತ್ಯಮುಕ್ತತ್ವ ಇದ್ದರೂ ಕೂಡ ಸಾಮ್ಯ ಬರಲಿಲ್ಲ. ಇನ್ನು ಬರೀ ಚೇತನ ಸಾಮ್ಯ ಏನು ಮಾಡ್ತಾನೆ ಮತ್ತೆ ಸಾಧ್ಯನೇ ಇಲ್ಲ. ಕೇಚಿ ದೇವಂ ವ್ಯಾಚಕ್ಷತೆ ಅಥೋ ಸ್ಥಯೋರ್ನ ಸಾಮ್ಯ ಮಿತ್ಯ ಅರ್ಥ ನರತ್ವ ಜಾತಿ ಮಾತ್ರಮಿವ ಯಥಾ ಜಾತೇರ್ ನಿತ್ಯತ್ವಂ ತಥಾ ಜೀವಶ್ಚಾಪಿ ಇತಿ ಏತ ಚಿಂತ್ಯಂ. ಯಾರು ಹೀಗೆ ಅರ್ಥ ಮಾಡ್ತಾರೆ ಅದು ಸರಿ ಹೋಗಲ್ಲ ಅಂತ ಹೇಳಿದರು. ಕುತೋ ಭಸ್ವತ್ವಮಾಪ್ತಸ್ಯ ನರತ್ವಂ ಪುನರಿಷ್ಯತೆ ಇತಿ ವಚನಾತ್. ಏನು ಹೇಳ್ತಾರೆ ಅಂದರೆ ಅರ್ಥ ನರತ್ವ ಜಾತಿ ಮಾತ್ರಮಿವ ಯಥಾ ಜಾತೇ ನಿತ್ಯತ್ವಂ ತಥಾ ಜೀವಶ್ಚಾಪಿ ಇತಿ. ಅರ್ಥ ಅಂಬೋದು ನರತ್ವ ಜಾತಿ ಇದೆ, ಆ ರೀತಿ ಅರ್ಥ ಅಂಬೋದು ಜಾತಿ ಅನ್ನೋದು, ಜೀವ ಅಂಬೋದು ವ್ಯಕ್ತಿ. ಆ ಥರ ಚಿಂತನೆ ಮಾಡ್ಬೋದಿಲ್ಲ ನೈಯಾಯಿಕರ ಕಾನ್ಸೆಪ್ಟ್ ಅದು. ಹೇಳ್ತಾರೆ ಹಾಗೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಕುತೂ ಭಸ್ವತ್ವಮಾಪ್ತಸ್ಯ ನರತ್ವಂ ಪುನರಿಷ್ಯತೆ. ನರನ ಜೊತೆ ನರತ್ವನು ಹೋಗೋದ್ರಿಂದ ನಮ್ಮಲ್ಲಿ ಏನು ಮಾಡ್ತೇವೆ ನಾವೀಗ ನೈಯಾಯಿಕರ ಕಾನ್ಸೆಪ್ಟ್ ಏನು ಗೊತ್ತಾ, ಒಂದೇ ಒಂದು ಜಾತಿ ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯ ಡಿಫೈನ್ ಮಾಡ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಗೊತ್ತಾಯ್ತಾ, ಗೋತ್ವ ಅಂತ ಒಂದು ಜಾತಿ ಇದೆ, ಅನೇಕಗಳು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಹಾಗಲ್ಲ, ಗೋತ್ವ ಗೋನು ಎರಡು ಒಂದೇ. ಗೋನಲ್ಲಿರೋ ಗೋತ್ವ ಅಂಬೋದು ಅದಕ್ಕೆ ಸೇರಿದ್ದೇ ಹೊರತು ಬೇರೆ ಅಲ್ಲ. ಸೊ ನರನ ನರತ್ವ ಇದೆಯಲ್ಲ, ನರತ್ವ ನರ ಹೋದ ನರತ್ವನೂ ಹೋಗುತ್ತೆ, ಅವನ ಪಕ್ಕ ನರತ್ವ ಹೋಗೋದಿಲ್ಲವಂತೆ, ನರ ಮಾತ್ರ ಹೋಗ್ತಾನೆ ಅಂತ ಹೇಳ್ತಾರೆ. ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಇತಿ ವಚನ. ತತ್ತನ್ ನರತ್ವಾದೇಹೇ ತತ್ತನ್ನಾಶೇನ ನಾಶ ಸಂಭವಾತ್ ನಿತ್ಯತ್ವ ಅನುಪಸ್ಥಿತಿ ನಿತ್ಯತ್ವ ಅನುಪಪತ್ತೇಹೇ. ಆ ಜಾತಿ ಕಾನ್ಸೆಪ್ಟ್ ಒಪ್ಪ ನೈಯಾಯಿಕರು ಮಾತ್ರ ನಮಗೆ ಸರ್ವಾತ್ಮನ ಅಗ್ರಾಹ್ಯ, ಆದ್ದರಿಂದ ಸಚ್ಚಿತ್ಯಂ ಅಂತ ಹೇಳಿಬಿಟ್ಟು. ದೇಹ ದೇವಿ ಅವಿಭಾಗೋಯಂ ಅವಿವೇಕೃತಃ ಪುರ ಜಾತಿ ವ್ಯಕ್ತಿ ವಿಭಾಗೋಯಂ ಯಥಾವಸ್ತುನಿ ಕಲ್ಪಿತ. ದೇಹ ದೇಹಿ ಅವಿಭಾಗೋಯಂ ಅವಿವೇಕೃತಃ ಪುರ. ನಾವು ಹಾಗೆಲ್ಲ ನೋಡಿಲ್ವಲ್ಲ, ದೇಹ ದೇಹಿ ಎರಡು ಒಂದೇ ಅಂತ ತಿಳ್ಕೊಂಡಿದ್ದೀವಿ ಅಂತ ಕೇಳಿದರೆ ಅವಿವೇಕ ಆಗ ಅಂತ ಹೇಳಿದ್ರು. ಸಾಮಾನ್ಯವಾಗಿ ದೇಹ ದೇಹಿಗಳಿಗೆ ಇವರೇನು ಹೇಳ್ತಾರೆ ಇವರೆಲ್ಲ ಚಾರ್ವಾಕರೆಲ್ಲ, ದೇಹನೇ ದೇಹಿ, ದೇಹಿನೇ ದೇಹ, ದೇಹಾತಿರಿಕ್ತವಾದ ಜೀವ ಅಂತಿದ್ದಾನೆ ಅಂತ ಒಪ್ಪೋದಿಲ್ಲ ಅವರು. ಅದಕ್ಕೆ ಏನು ಮಾಡ್ತೇನೆ ಅಂದರೆ ಅವಿವೇಕ ಅಂತ ಹೇಳಿದ್ರು, ಉತ್ತರ ಕೊಟ್ಬಿಟ್ಟು. ಅವಿವೇಕ ಕೃತಃ ತಿಳುವ ಕೆಲದವ್ರು ಆಡ ಮಾತು ಅಷ್ಟೇ ಇದೆ. ಅದಕ್ಕೆ ವಜ್ರಾಜ ಸ್ವಾಮಿ ಬರೆದಿದ್ದು ಯುಕ್ತಿ ಬಲ್ಲಿಕಾದಲ್ಲಿ. ಹಾಗಿದ್ದರೆ ತಂದೆ ದೇಹ ಹಾಗೇ ಇದೆ, ಗೊತ್ತಾಯ್ತಾ? ಸತ್ತ ಅಂತೀರಿ, ಬದುಕಿದ ಅಂತೀರಿ, ಬದುಕಿದಾಗ ಕೊಂದರೆ ಕೊಲೆ ಅಂತೀರಿ, ಸತ್ ಮೇಲೆ ದಹನ ಮಾಡಿದರೆ ಅಂತ್ಯಕ್ರಿಯೆ ಸೇವಾ ಅಂತ ಕರಿತೀರಿ. ಯಾಕೆ ಡಿಫರೆನ್ಸ್ ಅದು? ಅದೇ ದೇಹಕ್ಕೇನೆ, ಮೊದಲು ಕೊಲೆ ಆಮೇಲೆ ನೋಡಿದ್ರೆ ಅದು ಉತ್ತರ ಕ್ರಿಯೆ. ಮೊದಲು ಕೊಲೆ ಮಾಡಬಾರ್ದು, ದಹನ ಮಾಡಬಾರ್ದು ಬದುಕಿರ್ಬೇಕಾದ್ರೆ, ಆಮೇಲೆ ದಹನ ಮಾಡದೆ ಇರಬಾರ್ದು, ಗೊತ್ತಾಯ್ತಾ? ಮೊದಲು ದಹನ ಮಾಡಬಾರ್ದು, ಮೊದಲು ದಹನ ಮಾಡಿದ್ರೆ ಕೊಲೆ, ಆಮೇಲೆ ದಹನ ಮಾಡದೆ ಹೋದರೆ ಧರ್ಮ ಭ್ರಷ್ಟ. ಯಾತಕ್ಕೇನಿದೆ ಡಿಫ್ರೆನ್ಸ್ ಏನಿದೆ ಈಗ? ಜೀವ ಇಲ್ಲ, ಗೊತ್ತಾಯ್ತಾ? ಇಲ್ಲದೆ ಹೋಗಿದ್ದು ಏನಾಗ್ತಿತ್ತು? ಈಗ ಅಂತ್ಯ ಸಂಸ್ಕಾರ ಮಾಡಿದ್ರೆ ಮಾಡೋರು ಸಾಯ್ಬಿಡ್ತಾ ಇದ್ರು ಕೊನೆಗೆ. ಅದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವಿವೇಕೃತ ಪುರ ಜಾತಿ ವ್ಯಕ್ತಿ ವಿಷಾಗೋಯಂ ಯಥಾ ವಸ್ತುನಿ ಕಲ್ಪಿತ ಕೃಷೋಹಂ ಸ್ಥೂಲ ದೇಹಮಿತಿ ಸ್ಥೂಲ ದೇಹಮೇ ಸ್ಥೂಲ ದೇಹಂ ಇತ್ಯಭೇದಾನುಭವಾತ್ ದೇಹಿನೋ ನಿತ್ಯತ್ವೇ ನಿತ್ಯತ್ವಂ ದೇಹಸ ನಿತ್ಯತ್ವ ಇತ್ಯರ್ಥಯಂ ವಿಶೇಷ ಕಥಂ ಘಟತೆ ಇತಿ ತತ್ರ ದೇಹೇ. ಈ ಮಾತಿಗೆ ಏನು ಆಧಾರ? ಸಾಮಾನ್ಯವಾಗಿ ದೇಹ ದೇಹಿಗಳಲ್ಲಿ ಭೇದ ಇಲ್ಲ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ನೋಡಿ, ಕೃಷೋಹಂ ಸ್ಥೂಲೋಹಂ, ನಾನು ತೆಳಗಿದ್ದೇನೆ, ನಾನು ಸೊರಗಿದ್ದೇನೆ, ನಾನು ದಪ್ಪ ಇದ್ದೇನೆ, ನಾ ದೇಹ ಕಿಟ್ಕೊಂಡು ತಾ ಹೇಳ್ತಾನೆ. ನಾನು ದಪ್ಪಿಗೆ ದೇಹ, ಅವನು ದಪ್ಪಿಲ್ಲ, ದೇಹ ದಪ್ಪ ಇರೋದು. ಅವ್ರು ಏನಂತ, ನಾ ದಪ್ಪ ಇದ್ದೇನೆ ಅಂತಾನೆ, ನಾನು ತೆಳಗಿದ್ದೇನೆ ಅಂತಾನೆ. ಅಭೇದ ಬರಲಿಲ್ಲ ಅಂತ ಅವನು ವಾದ ಹೇಳ. ಅಭೇದ ಅಲ್ಲ, ಅಭೇದ ಉಪಚಾರ ಅಷ್ಟೇ, ಅದು ಅಭೇದ ಅಲ್ಲ, ಅಲ್ಲೇ ಉಪಚಾರ ಅಷ್ಟೇ ಹೊರತು ಅಭೇದ ಅಲ್ಲ. ಅದನ್ನು ಹೇಳಬೇಕ. ಅವಿವೇಕ ಅವಿವೇಕ ಕೃತ ಅಜ್ಞಾನ ನಿರ್ಮಿತ ರಚಾಯಂ ಆಧುನಿಕ ಶಕ್ತಿರಜಿತಾದಿ ಯುಕ್ತರಜತಿ ಇತ್ಯುಕ್ತಂ ಪುರೇತಿ ಪುರಾ ಪುರಾತನ ಅನಾದಿವಾನ್ ಇತ್ಯರ್ಥ. ಅದೇನ ಜ್ಞಾನೇನ ಅಜ್ಞಾನೇನಷ್ಟೇ ಉಕ್ತ ವಿಶೇಷವು ಘಟತೆ ಇತ್ಯುಕ್ತಂ ಭವತಿ. ಅದು ಜ್ಞಾನಿಯಾಗಿ ಹೇಳದೆ ಹೊರತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ದಪ್ಪ ಇದ್ದಾರೆ, ದಪ್ಪ ಇರೋದು ಕಡಿಮೆ ಮಾಡಿ ಡಾಕ್ಟ್ರೆ ಅಂತಾರೆ. ಇವನ್ ದೇಹನೇ ದಪ್ಪ ಇದ್ದು ಇವನೇ ದೇಹ ಆಗಿದ್ದರೆ ಕಡಿಮೆ ಮಾಡಿದಾಗ ಏನಾಗಬೇಕಾಗಿತ್ತು ಅವರು? ಕಟ್ಟುಕಟ್ಟಾಗಿ ಹೋಗ್ಬೇಕಾಗಿತ್ತು. ಆಗ್ತಾನೆ ಅವನು, ಆಗೋದಿಲ್ಲ. ದೇಹ ಬೇರೆ ಅಂತ ಗೊತ್ತಿದ್ದಕ್ಕೆ ತಾನೇ ಮಾಡಿಸೋದು ಅವನೀಗ. ದೇಹ ಬೇರೆ ಅಂತ ಗೊತ್ತಿದ್ದಕ್ಕೆ ಹಾಗೆ ಮಾಡ್ತಿರೋದು. ಇಲ್ಲದೆ ಹೋಗಿದ್ರೆ ಏನು ಅನುಭವ ಬರ್ತಿದ್ದಿಲ್ಲ. ಅವನ ದೇಹ ಕಟ್ಟಬೇಕು, ಇವನು ಕಟ್ ಮಾಡಿದಾಗ ಆಗೋದು. ಕಟ್ ಮಾಡಿದಾಗ ಆಗ್ತಾ ಇಲ್ಲ. ಯಾಕೆಂದ್ರೆ ಇವನು ಬೇರೆ, ಅದು ಬೇರೆ. ಹೌದು, ನಾನು ಅನ್ನೋದು ಜೀವ. ನನ್ನ ದೇಹ ಅಂಬೋದು ನಾನು ದೇಹ ಅಂದ್ಬಿಡ್ತಾನೆ ಕೆಲಸ. ಸರಿಯಾಗಿ ಕೆಲಸ ಉಪಯೋಗ ನನ್ನ ದೇಹ ಅಂತಾನೆ. ಭೇದ ಬಂತಲ್ಲ, ಆಗ ಅರ್ಥ ಆಯ್ತಾ? ಈಗ ಎಲ್ಲರೂ ಕೂಡ ನಮಗೆ ಪ್ರಶ್ನೆ ಇಷ್ಟೇ, ನನ್ನ ದೇಹ ಅಂತ ಕರೆಯೋದು ಇದೆ, ದೇಹದ ನಾನೇ ದೇಹ ಅಂತ ಕರೆಯೋ ಅಭ್ಯಾಸನೂ ಇದೆ. ಅರ್ಥ ಆಯ್ತಾ? ಯಾವ ಸತ್ಯ ಅಂತ ಪ್ರಶ್ನೆ. ಈಗ ನಾನೇ ದೇಹ ಅನ್ನೋ ಮಾತು ಸರಿನೋ, ನನ್ನ ದೇಹ ಅನ್ನೋ ಮಾತು ಸರಿನೋ ಅಂತ ಪ್ರಶ್ನೆ. ಈಗ ಗೊತ್ತಾಯ್ತಾ? ನನ್ನ ಅಂಬೋದೇ ಕರೆಕ್ಟ್. ಯಾತಕ್ಕೆ ನನ್ನ ದೇಹ ಅಂತಾನೆ ಹೇಳೋದು ಅವನು. ಇಲ್ಲಿ ನಾನು ಅಂತ ಕರೀತಾನೋ ಏನಾಗಿರುತ್ತೆ ಅಲ್ಲಿ? ಔಪಚಾರಿಕವಾಗಿ ಕರೀತಾನೆ, ಔಪಚಾರಿಕ ಕರೀತಾನೆ ಹೊರತು ಅದು ನಿಜವಾಗ ಕರೆಯೋದಲ್ಲ. ಸರಿಗೆ ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ದೇಹ ಅಂಬೋದು ನಿಜವಾದ ಅನುಭವ, ನಾನೇ ದೇಹ ಅನ್ನೋದೇನದು ಔಪಚಾರಿಕವಾದಷ್ಟೇ. ಔಪಚಾರಿಕ ಹೊರತು ಬೇರೆ, ನಾನೇ ಸಂಸ್ಥೆ ಅಂತ ಕರೆದ್ರೆ ಔಪಚಾರಿಕ ಸಂಸ್ಥೆ ಪ್ರತಿನಿಧಿ ನಾನೇ ಸಂಸ್ಥೆ ಅಂತ ಕರ್ಕೋತಾನಷ್ಟೇ. ಆದರೆ ಸಂಸ್ಥೆ ಬೇರೆ ತಾನು ಬೇರೆ ಎಂಬುದು ನಿಜವಾದ ಜ್ಞಾನ ಅದು. ಅದೇ ರೀತಿಯೇ ಈ ಶುಕ್ತಿ ನೋಡಿ, ಶುಕ್ತಿ ಅಂತ ತಿಳ್ಕೊಳ್ಳೋದು ಸಹಜ. ಶುಕ್ತಿ ರಜಿತ ಅಂದರೆ ಒಮ್ಮೊಮ್ಮೆ ಅಷ್ಟೇ, ಯಾವಾಗಲೂ ಅದು ತಿಳ್ಕೊಳ್ಳೋದಿಲ್ಲ. ಅದು ಭ್ರಮೆ ಎಂಬುದು ಯಾವಾಗಲೂ ಇರೋದಿಲ್ಲ, ಒಮ್ಮೊಮ್ಮೆ. ಇದು ಭ್ರಮೆ ಯಾವಾಗ ಒಮ್ಮೊಮ್ಮೆ ಹೊರತು ಯಾವಾಗಲೂ ಇರೋದಿಲ್ಲ. ಸೊ ಫೈನಲ್ ಯಾವುದಾಯ್ತು? ಈಗ ನನ್ನ ದೇಹ ಅಂತ ಫೈನಲ್ ಆಯಿತೇ ಹೊರತು ನಾನು ದೇಹ ಅಂತ ಆಗಲಿಲ್ಲ. ನನ್ನ ದೇಹ ಅನ್ನೋದು ಫೈನಲ್ ಆದಮೇಲೆ ನನ್ನ ಮನೆಯನ್ನೇ ಮನೆ ಅಂತ ಹೇಳಿದಾಗ ಮನೆಗೂ ನಮಗೆ ಏನು ಸಂಬಂಧ? ಭೇದ. ನನ್ನ ದೇಹ ಅಂತ ತಿಳ್ಕೊಂಡಾಗ ಏನು ಸಂಬಂಧ? ಭೇದ. ಆ ಭೇದ ಬರಲೇ ಇಲ್ಲ ಅಂತ. ಅದು ಅವಿವೇಕ ಕೃತ. ಎಲ್ಲೆಲ್ಲಿ ಹಾಗೆ ಮಾತಾಡಿರ್ತಾನೋ ಅವಿವೇಕ ಅಂತ ಕರೀತಾರೆ. ನಮ್ಮಲ್ಲಿ ಕೆಲವು ಯೋಚನೆ ಮಾಡಿ, ಎಲ್ಲೋ ಟೂರ್ಗೀರ್ ಹೋಗಿರ್ತಾರೆ, ತುಂಬ ಬಿಸಿಲಲ್ಲಿ ಓಡಾಡಿರ್ತಾರೆ, ಕಪ್ಪಾಗಿಬಿಟ್ಟಿರ್ತಾರೆ. ಎಷ್ಟು ಕಪ್ಪಾಗಿಬಿಟ್ಟಿದ್ದೀರಿ ಅಂತ ಕೇಳ್ತಾರೆ. ಎಷ್ಟು ಕಪ್ಪಾಗಿಬಿಟ್ಟಿದ್ದೀರಿ? ಆ್ಯಕ್ಚುಲಿ ಏನು ಹೇಳಬೇಕಲ್ಲಿ? ದೇಹ ಕಪ್ಪಾಗಿದೆ ಅಂತ ಹೇಳು. ಎಷ್ಟು ಕಪ್ಪಾಗಿಬಿಟ್ಟಿದೆ? ನಾನು ಕಪ್ಪು ಅಂತ ಕರ್ಕೋತಾನೆ. ನಾನು ಕಪ್ಪು, ನಾನು ಬಿಳಿ, ಎಲ್ಲ ನಾನು ಕಪ್ಪು ಅಲ್ಲ, ಅದು ಬಿಳಿ ಅಲ್ಲ, ನನ್ನ ದೇಹ ಕಪ್ಪು, ನನ್ನ ದೇಹ ಬಿಳಿ ಅಷ್ಟೇ. ಅವನು ಕಪ್ಪು, ಅವನು ನೋಡಿರ್ತಾನೆ ಕಪ್ಪು ಬಿಳಿ ಗೊತ್ತಾಗೋದು. ಜೀವ ಒಳಗಿದ್ದಾನೆ, ಗೊತ್ತಾಗೋದಿಲ್ಲ. ಆ ಅರ್ಥದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಕರೆಯೋದು ಹಾಗೆ, ಕಪ್ಪಾಗಿಬಿಟ್ಟಿದ್ದಾರೆ, ಕಪ್ಪಿದ್ದಾರೆ, ಬೆಳ್ಳಗಿದ್ದಾರೆ, ಈ ಮಾತುಗಳೆಲ್ಲ ಔಪಚಾರಿಕ ಪ್ರಯೋಗ. ಅವ್ರ ನಿಜವಾಗ ಹೇಳ್ಬೇಕಾದ್ರೆ ಏನಂತ ಹೇಳ್ಬೇಕಾದ್ರೆ, ಅವರ ದೇಹ ಕಪ್ಪಾಗಿದೆ, ಅವರ ದೇಹ ಕಪ್ಪಿದೆ, ಹೀಗೆಲ್ಲ ಹೇಳಬೇಕು. ಅದಿತ್ತು ಹೇಳೋದಿಲ್ಲ, ಅರ್ಥ ಅಂಡರ್ಸ್ಟುಡ್ ಅಂತ ಅರ್ಥ. ಇಷ್ಟೊತ್ತು ಹೇಳಿದ ಅದೇ ಥರ ಬೈತಿರೋದು ಈಗ. ಅದನ್ನೇ ಅವ್ರು ಹೇಳಿದ್ದೀಗ, ಈ ಋತು ಭಸ್ಮತ್ವ ಮಾಪ್ತಸ್ಯ ನರತ್ವ ಪುನರಿಷ್ಯತೆ, ಅದೇ ಮಾತೇ ಹೇಳ್ತಿರೋದು. ಅದು ಅವಿವೇಕದ ಮಾತು ಅಂತ ಅರ್ಥ. ಜಾತಿ ವ್ಯಕ್ತಿ ವಿಭಾಗೋ ಎಂ ಯಥಾ ವಸ್ತುನಿ ಕಲ್ಪಿತ ಯಥಾ ಗವಾದಿ ವಸ್ತುನಿ ಗೋತ್ವ ಗವಾದಿ ಪಿಂಡಾಂ ವಿಭಾಗೋ ಭೇದ ಕಣಾದಾದೀನಾಂ ಅಜ್ಞಾನೇನ ಕಲ್ಪಿತ ನತು ವಾಸ್ತವ. ಗೋನೇ ಗೋತ್ವ, ಗೋ ಎರಡು ಒಂದೇ ಹೊರತು ಗೋತ್ವ ಅಂತ ಒಂದಿದೆ, ಗೋವಿದೆ ಎಂಬುದು ಕಣಾದಾದಿ ಮಾಡಿದ ಕಲ್ಪನೆ. ನಿಜವಾಗಲೂ ಕೂಡ ಗೋನೇ ಗೋತ್ವ ಅಷ್ಟೇ ಹೊರತು ಬೇರೆ ಅಲ್ಲ. ಗವಯ ಅಂದರೆ ಗೋ ಸದಸ್ಯವಾದದ್ದು ಗವಯ. ಗೋ ಇದ್ದಾಗಿರುತ್ತೆ, ಗೋವಲ್ಲ. ಯಾವ ಅದು ಗವಯತ್ವರೇ ಬೇರೆ, ಗೋತ್ವರೇ ಬೇರೆ, ಗವಯತ್ವರೇ ಬೇರೆ. ಗವಯದಲ್ಲೂ ಗವಯತ್ವರೇ, ಅಶ್ವದಲ್ಲೂ ಅಶ್ವತ್ವ, ಬ್ರಾಹ್ಮಣರು ಬ್ರಾಹ್ಮಣತ್ವ, ಮನುಷ್ಯರು ಮನುಷ್ಯತ್ವ ಅಷ್ಟೇ ಹೊರತು ಅದರ ಜೊತೆ ಸೇರ್ಕೊಂಡ್ಬಿಡುತ್ತೆ, ಬೇರೆ ಅಲ್ಲ. ಇದರ ಗವಯ ಅಂತಾರೆ. ಗೋ ಸದೃಶ್ಯ ಅಷ್ಟೇ, ಗೋವಲ್ಲ, ಗೋ ಸದೃಶ್ಯ. ಅದಕ್ಕೆ ಗೋದಾನ ಮಾಡಿ ಗವಯದಾನ ಮಾಡಿದ್ರೆ ಇವತ್ತೆಲ್ಲ ಅವರೇ ಗವಯದಾನ ಮಾಡಿದಾರಕ್ಕೆ ಹೊರತು ಗೋದಾನ ಅಲ್ಲ. ಯಥಾ ಗವಾದಿ ವಸ್ತುನಿ ಯುವೋತ್ವ ಗವಾದಿ ನಿಪಿಂಡಾಂ ವಿಭಾಗೋ ಭೇದ ಕಣಾದಾದೀನಾಂ ಅಜ್ಞಾನೇನ ಕಲ್ಪಿತ ಅದು ವಾಸ್ತವ. ಅಜ್ಞಾನಕೃತತ್ವ ಮಾತ್ರೇ ದುಷ್ಟಾಂತೋಯಂ. ದುಷ್ಟಾಂತ ಕೊಟ್ಟರಷ್ಟೇ ಅಜ್ಞಾನಕೃತತ್ವಕ್ಕೆ. ತಸ್ಮಾತ್ ಭೇದಾಭೇದತ್ವೇ ಅಪ್ರಯೋಜಕೇ ಇತಿ ಕಣಾದಾದೀನಾಂ ತಮೋಯೋಗ್ಯತ್ವ ಪ್ರಕಟನಾಯ ತನ್ಮತ ಉದಾಹರಣಂ. ಯಾತು ಪೂರ್ವಪಕ್ಷವಾಗಿ ಖಂಡನೆ ಮಾಡ್ತಿದ್ದಾರೆ ಅಂದರೆ ಅವರ ತಮೋಯೋಗ್ಯರವರು, ಅದಕ್ಕೋಸ್ಕರ ಅವ್ರ ಮತ ಅನುಸರಣೆ ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ಹೇಳಿದರು. ಭಾಳ ಇಂಪಾರ್ಟೆಂಟ್ ಇದು. ಅದ್ವೈತಗಳು ತಮೋಯೋಗ್ಯರು ಅಂತ ಒಂದು ಯೋಚನೆ ಬಂದಿದೆ. ಕಣಾದಾದೀನಾಂ ತಮೋಯೋಗ್ಯತ್ವ ಪ್ರಕಟನಾಯ ಎಂಬುದು ಇಂಪಾರ್ಟೆಂಟ್. ವಸ್ತುನಿ ತೌ ಗೋಪಾಲತ್ವಾದಿ ಜಾತಿ ವ್ಯಕ್ತಿ ಜಾತಿ ವ್ಯಕ್ತಿ ವಿಭಾಗೋ ಯಥಾ ಕಲ್ಪಿತ ಆರೋಪಿತ ತಥಾಯಿ. ಅಲ್ಲಿಗೆ ನಾಳೆ ಅದನ್ನು ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ತ್ರಿಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.